हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसानुसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्थितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् नमः। ब्रह्मचर्य हरिप्रीतिसुविद्यावादशादिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तम् विजयाख्यगुरुं भजे। श्रीगुरुभ्यो नमः। हरिः ओम्। ಇವತ್ತು ವಿಶೇಷವಾಗಿ ವಾಸುದೇವನ್ ಅನ್ನುವವರ ಉದ್ದೇಶವಾಗಿ ಅವರ ಬಂಧುಗಳು ಮಾಡತಕ್ಕಂಥ ಒಂದು ಸತ್ಕಾರದಲ್ಲಿ ಗರುಡ ಪುರಾಣವನ್ನು ಹೇಳಿಸ್ತಾ ಇದ್ದಾರೆ. ಅವರಿಗಾಗಿ ಈಗ ನಾನು ಅವರ ವತಿಯಿಂದ ಸಂಕಲ್ಪವನ್ನು ಮಾಡಿ ಶುರು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಚಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷ್ಣಾಯ ನಮಃ. ಹಲೋ ಅಮ್ಮ, ಶುರು ಮಾಡಿದ್ದೇನಮ್ಮ. ಮಧ್ಯದಲ್ಲಿ ಫೋನ್ ಮಾಡಬೇಡಿ, ಬಂದಿದೆ, ನಾನು ಸಂಕಲ್ಪ ಮಾಡ್ತಾ ಇದ್ದೆ. ನಾನು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದಿದಿವರ ಅರ್ಥೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಶ್ವದ ಮನ್ವಂತರೇ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೇ ಭರತಖಂಡೇ ಜಂಬೂದ್ವೀಪೇ ದಂಡಕಾರಣ್ಯೇ ದೇಶೇ ಗೋದಾವರಿಯಾಃ ದಕ್ಷಿಣೇತೀರೆ ಶಾಲಿವಾನ್ ಶಕೆ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೇ ಚಾಂದ್ರಮಾನೇನ ವ್ಯಾವಹಾರಿಕೇ ಪ್ಲವನಾಮ ಸಂವತ್ಸರಸ್ಯ ಉತ್ತರಾಯಣೇ ವಸಂತರತೌ ವೈಶಾಖಮಾಸೇ ಶುಕ್ಲಪಕ್ಷೇ ಪ್ರತಿಪದ್ಯಾಂ ಋತು ವಾಸರಃ ವಾಸರಸ್ತು ಸೌಮ್ಯ ವಾಸರಯುಕ್ತಾಯಾಂ ಕೃತ್ಯಕಾ ನಕ್ಷತ್ರೇ ಶುಭಶೋಭನಯೋಗೇ ಕಿಂ ಸ್ತುಭ್ನಕರಣೇ ಯವಂಗಣ ವಿಶೇಷವಿಶಿಷ್ಟಾಯಾಂ ಪುಣ್ಯತಿಥೌ. ಯಜಮಾನಸ್ಯ ಹಸ್ತನಕ್ಷತ್ರೇ ಕನ್ಯಾರಾಶೋ ಜಾತಸ್ಯ ವಿಶ್ವಾಮಿತ್ರಗೋತ್ರೋದ್ಭವಸ್ಯ ವಾಸುದೇವನ್ನಾಮಧೇಯಸ್ಯ ಉತ್ತಮಲೋಕವಾಪ್ತ್ಯರ್ಥಂ ಗರುಡಪುರಾಣ ಪ್ರವಚನಾಖ್ಯಂ ಕರ್ಮ ಆಚಾರ್ಯ ಮುಖೇನ ಕಾರಯಿಷ್ಯೇ ಸ್ವಯಂ ಕರಿಷ್ಯೇ ಕಾರಯಿಷ್ಯೇ. ಯಾರ್ಯಾರು ವಿಶೇಷವಾಗಿದ್ದಾರೋ ಸಂಕಲ್ಪ ಮಾಡಿಕೊಳ್ಳಿ. श्रीगुरुभ्यो नमः हरिः ओम्। ಯಾರಾದರೂ ಯಾವುದೇ ಕಾರಣಾಂತರದಿಂದ ಭಗವಂತನ ಒಂದು ಸನ್ನಿಧಾನಕ್ಕೆ ಹೊರಡಬೇಕು ಅಂತ ಅವನಿಚ್ಛಾ ಪ್ರಕಾರ ಮರಣವನ್ನು ಹೊಂದಿರುತ್ತಾರೋ ಅವರಂತರ್ಯಾಮಿ ಭಗವಂತನ ಪ್ರೀತಿಗಾಗಿ ಗರುಡ ಪುರಾಣವನ್ನು ಹೇಳಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ವಿಶೇಷವಾಗಿರತಕ್ಕಂಥ ಈ ಗರುಡ ಪುರಾಣವನ್ನು ಯಾರಾದರೂ ಹೇಳುತ್ತಾರೋ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಪ್ರೇತಕಲ್ಪಮಿದಂ ಪುಣ್ಯಂ ಶೃಣೋತಿ ಶ್ರಾವಯೇತ್ಯಯಃ ಉಭೌ ತೌ ಪಾಪ ನಿರ್ಮುಕ್ತೌ ದುರ್ಗತಿಂ ನೈವ ಗಚ್ಛತಃ. ಈ ಪ್ರೇತಕಲ್ಪವನ್ನು ಯಾರು ಕೇಳುತ್ತಾರೋ ಯಾರು ಹೇಳುತ್ತಾರೋ ಅವರಿಬ್ಬರು ಕೂಡ ಪಾಪದಿಂದ ಮುಕ್ತರಾಗಿ ದುರ್ಗತಿ ಎಂಬುದು ಬರಲ್ಲವರಿಗೆ. ಮಾತಾ ಪಿತ್ರೋಶ್ಚ ಮರಣೇ ಸೌಪರ್ಣಂ ಶೃಣುತೆ ಸ್ತ್ರಿಯಃ ಪಿತರೌ ಮುಕ್ತಿಮಾಪನ್ನೌ ಸುತ ಸಂತತಿಮಾನ್ ಭವೇತ್. ತಂದೆ ತಾಯಿಗಳು ಹೋದಾಗ ಈ ವಿಶೇಷವಾಗಿರ್ತಕ್ಕಂಥ ಗರುಡ ಪುರಾಣವನ್ನು ಯಾರು ವಿಶೇಷವಾಗಿ ಕೇಳುತ್ತಾರೋ ಆಡಿಯೋ ಕೇಳಿಸ್ತಾ ಇಲ್ವಾ? ಈಗ ನೋಡಿ ಕೇಳಿಸ್ತಾ ಇದೆಯಾ? ಮಾತಾ ಪಿತ್ರೋಶ್ಚ ಮರಣೆ ಸೌಪರ್ಣಂ ಶೃಣುತೇತ್ಯಃ ಪಿತರೌ ಮುಕ್ತಿಮಾಪನ್ನೌ ಸುತ ಸಂತತಿಮಾನ್ ಭವೇತ್. ತಂದೆ ತಾಯಿಗಳು ವಿಶೇಷವಾಗಿ ಮರಣ ಹೊಂದಿದಾಗ ಯಾವನಾದರೆ ಮಗ ಈ ಗರುಡ ಪುರಾಣವನ್ನು ಚೆನ್ನಾಗಿ ಕೇಳತಾನೋ ಅವನು ಕೇಳುವುದರಿಂದ ಪಿತೃಗಳಿಗೆ ಸದ್ಗತಿಯಾಗುತ್ತೆ, ಆ ಕೇಳಿದವರಿಗೆ ಸಂತತಿ ಆಗುತ್ತೆ. ನಶ್ರುತಂ ಗಾರುಡಂ ಏನ ಗಯಾಶ್ರಾದ್ಧಂ ಚ ನೋಕೃತಂ ಋಷೋತ್ಸರ್ಗ ಕೃತೋ ಏನ ನಚ ಮಾರ್ಷಿಕ ವಾರ್ಷಿಕ ಮಾಸಿಕ ವಾರ್ಷಿಕೆ ಸಕತಂ ಕತ್ತತೆ ಪುತ್ರ ಕಥಂ ಮುಚ್ಚೆ ಋಣತ್ರಯಾತ್. ಮಾತರಂ ಪಿತರಂ ಚೈವ ಕಥಂ ತಾರಯಿತುಂ ಕ್ಷಮಃ. ಯಾರಾದರೆ ಗರುಡ ಪುರಾಣವನ್ನೇ ಕೇಳೋದಿಲ್ಲವೋ ಯಾರಾದರೆ ಗಯಾಶ್ರಾದ್ಧ ಮಾಡೋದಿಲ್ಲವೋ ಯಾರು ವೃಷೋತ್ಸರ್ಗ ಮಾಸಿಕ ಶ್ರಾದ್ದಗಳನ್ನು ಮಾಡೋದಿಲ್ಲವೋ ಅಂಥವರನ್ನು ಮಗ ಅಂತ ಯಾಕೆ ಕರೀಬೇಕು? ತಂದೆ ತಾಯಿಗಳನ್ನು ಉದ್ಧಾರ ಮಾಡತಕ್ಕಂಥವನನ್ನು ಮಗ ಅಂತಾರೆ. ಇವನಿಗೆ ತಂದೆ ತಾಯಿಗಳನ್ನು ಉದ್ಧಾರ ಮಾಡುವಂಥ ಶಕ್ತಿ ಎಲ್ಲಿಂದ ಬರುತ್ತೆ? ಆದ್ದರಿಂದ ಹೇಳ್ತಾರೆ, ತಸ್ಮಾತ್ ಸರ್ವ ಪ್ರಯತ್ನೇನ ಶ್ರೋತವ್ಯಂ ಗಾರುಡಂ ಕಿಲ ಧರ್ಮಾರ್ಥ ಕಾಮ ಮೋಕ್ಷಾಣಾಂ ದಾಯಕಂ ದುಃಖನಾಶನಂ. ಆದ್ದರಿಂದ ಎಲ್ಲ ಪ್ರಯತ್ನದಿಂದಲೂ ಈ ಗರುಡ ಪುರಾಣವನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಧರ್ಮ ಅರ್ಥ ಕಾಮಮೋಕ್ಷಗಳಿಗೆ ವಿಶೇಷವಾಗಿ ಇದು ಕೊಡತಕ್ಕಂಥದ್ದು. ದುಃಖ ನಾಶನಂ ಅಂತ ಹೇಳ್ತಾ ಇದ್ದಾರೆ, ಸಮಸ್ತ ದುಃಖವನ್ನು ನಾಶ ಮಾಡಿಬಿಡುತ್ತೆ. ಪುರಾಣಂ ಗಾರುಡಂ ಪುಣ್ಯಂ ಪವಿತ್ರಂ ಪಾಪನಾಶನಂ ಶುಣ್ವತಾಂ ಕಾಮನಾಪೂರಂ ಶ್ರೋತವ್ಯಂ ಸರ್ವದೈವಹಿ. ಈ ಗರುಡ ಪುರಾಣ ವಿಶೇಷವಾಗಿ ಪುಣ್ಯಕರ ಪವಿತ್ರ ಪಾಪನಾಶನ ಮಾಡತಕ್ಕಂಥದ್ದಾಗಿದೆ. ಕೇಳುವಂಥವರ ಇಷ್ಟಾರ್ಥಗಳು ಪೂರ್ಣ ಆಗುತ್ತೆ. ಆದ್ದರಿಂದ ಗರುಡ ಪುರಾಣ ಯಾವಾಗ ಕೇಳಬೇಕು ಅಂತ ಅದಕ್ಕೆ ಮತ್ತು ಭಾಳ ಜನ ತಲೆಯಲ್ಲಿರೋದೇನು ಅಂದರೆ ಯಾರಾದರೂ ಹೋದಾಗ ಮಾತ್ರ ಕೇಳಬೇಕು. ಕೇಳಬಹುದೋ ಇಲ್ಲವೋ ಆ ಗರುಡ ಪುರಾಣವನ್ನು ಹೋದವರ ಮನೆಯಲ್ಲಿ ಮಾತ್ರ ಕೇಳಬೇಕು, ನಮ್ಮ ನಮ್ಮ ಮನೆಗಳಲ್ಲಿ ಕೇಳಬಹುದೋ ಇಲ್ಲವೋ. ಗರುಡ ಪುರಾಣ ಪುಸ್ತಕ ಮನೆಯಲ್ಲಿ ಇಟ್ಕೋಬಹುದೋ ಇಲ್ಲವೋ. ಗರುಡ ಪುರಾಣವನ್ನು ಹೋದಾಗ ಹೋದವರ ಮನೆ ಅಲ್ಲದೆ ಬೇರೆ ಕಡೆಗಳೆಲ್ಲ ಕೇಳಿದರೆ ಸತ್ತೇ ಹೋಗ್ತೇವೇನೋ ಅಂತ ನಾನಾ ದರಿದ್ರವಾದ ಅನುಮಾನಗಳೆಲ್ಲ ಜನರಲ್ಲಿ ತುಂಬ ತುಂಬಿದೆ. ಅದು ಯಾವ ಮಹಾತ್ಮರು ಹುಟ್ಟುಹಾಕಿದ್ದಾರೋ ಗೊತ್ತಿಲ್ಲ. ಮಹಾಭೀಕರವಾಗಿದ್ದಂಥ ಅನುಮಾನಗಳು. ಗರುಡ ಪುರಾಣ ಕೆಲವರು ಮನೆಯಲ್ಲೇ ಇಟ್ಕೊಳ್ಳಲ್ಲ, ಹಾಗೆ ಕೆಲವರು ಗರುಡ ಪುರಾಣ ಸತ್ತಾಗ ಮಾತ್ರ ಕೇಳಬೇಕು ಅಂತ ಇಟ್ಕೊಂಡಿದ್ದಾರೆ. ಇನ್ನು ಕೆಲವರು ಚೂರು ಪಕ್ಷಮಾಹದಲ್ಲಿ ಕೇಳಬಹುದು ಅಂತ. ನಾ ಕೇಳಿದೆ, ಮಿಕ್ಕ ಕಾಲಕ್ಕೆ ಕೇಳಿದ್ರೆ ಏನಾಗುತ್ತೆ, ನಾವೇ ಸತ್ತು ಹೋಗ್ತೀವಿ ಅಂತ. ಅಪಮೃತ್ಯು ಪರಿಹಾರ ಆಗುತ್ತೆ, ಸರ್ವ ಕಾಲದಲ್ಲಿ ಕೇಳಬೇಕು. ಅದಕ್ಕೆ ಹೇಳ್ತಾರೆ ಶ್ರೋತವ್ಯಂ ಸರ್ವದೈವಹಿ, ಯಾವಾಗಲೂ ಕೇಳಬೇಕು. ಯಾಕೆ ದೇವರ ಮಾತಿದು ಗರುಡ ಪುರಾಣ, ಇದು ಯಾವಾಗಾದರೂ ಕೇಳಬೇಕು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಬ್ರಾಹ್ಮಣೋ ಲಭತೆ ವಿದ್ಯಾಂ ಕ್ಷತ್ರಿಯ ಪೃಥಿವೀಂ ಲಭೇತ್, ವೈಶ್ಯೋ ಧನಿಕತಾಮೇತಿ ಶೂದ್ರ ಶುದ್ಧತಿ ಪಾತಕಾತ್. ಬ್ರಾಹ್ಮಣನಾದವನಿಗೆ ಈ ಗರುಡ ಪುರಾಣ ಕೇಳಿದ್ದರಿಂದ ವಿದ್ಯೆ ಬರುತ್ತೆ, ಕ್ಷತ್ರಿಯನಿಗೆ ಭೂಮಿ ಸಿಗುತ್ತೆ, ವೈಶ್ಯ ಧನಿಕನಾಗ್ತಾನೆ, ಶೂದ್ರ ಪಾತಕಗಳಿಂದ ಶುದ್ಧನಾಗ್ತಾನೆ. ಶುತ್ವ ದಾನಾನಿ ದೇಯಾನಿ ವಾಚಕಾಯ ಅಖಿಲಾನಿ ಚ ಪೂರ್ವೋಕ್ತ ಶಯನಾದೀನಿ ನನ್ಯಥಾ ಸಫಲಂ ಭವೇತ್. ಇಲ್ಲಿ ಬರ್ತಾ ಇದೆ, ಗರುಡ ಪುರಾಣವನ್ನು ಕೇಳಬೇಕು, ಯಾರು ಹೇಳುತ್ತಾರೋ ಅವರಿಗೆ ಎಲ್ಲ ದಾನಗಳನ್ನು ಕೊಡಬೇಕು, ಇಲ್ಲದೆ ಫಲವಿಲ್ಲ ಅಂತ ಇಲ್ಲಿ ಬರೀತಾ ಇದ್ದಾರೆ. ಅವರವರ ಯಾರಿಗೆ ಬೇಕಾ ದಾನ ಕೊಟ್ಟರೆ ಸಾಕಾಗಿದೆ. ಪುರಾಣಂ ಪೂಜಯೇತ್ ಪೂರ್ವಂ ವಾಚಕಂ ತದನಂತರಂ ವಸ್ತ್ರ ಅಲಂಕಾರ ಗೋದಾನೈಹಿ ದಕ್ಷಿಣಾಭಿಷ್ಟ ಸಾದರಂ. ಮೊದಲು ಪುರಾಣಕ್ಕೆ ಪೂಜೆ ಮಾಡಬೇಕು ಪುಸ್ತಕಕ್ಕೆ, ನಂತರ ಹೇಳಿದವರಿಗೆ ಅಸ್ತ್ರ ವಸ್ತ್ರ ಅಲಂಕಾರ ಗೋದಾನ ದಕ್ಷಿಣಗಳಿಂದ ಆದರಪೂರ್ವಕವಾಗಿ ಪೂಜಾ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅನ್ನೈಶ್ಚ ಹೇಮದಾನೈಶ್ಚ ಭೂಮಿದಾನೈಶ್ಚ ಭೂರಿಭಿ ಪೂಜಯೇತ್ ವಾಚಕಂ ಭಕ್ತ್ಯ ಬಹುಪುಣ್ಯಫಲಾಪ್ತಯಿ. ಅನ್ನ ಸುವರ್ಣದಾನ ಹೆಚ್ಚಾದ ಭೂದಾನ ಮೊದಲಾದವರನ್ನು ಮಾಡಿ ಆ ಪುರಾಣ ಹೇಳಿದವರನ್ನು ಭಕ್ತಿಯಿಂದ ಪೂಜಿಸಬೇಕು. ವಾಚಕಸ್ಯ ಅರ್ಚನೇನೈವ ಪೂಜಿತೋಹಂ ನ ಸಂಶಯ ಸಂತುಷ್ಟೇ ತುಷ್ಟಿತಾಂ ವ್ಯಾಮಿ ವಾಚಕೇನ ಅತ ಸಂಶಯ. ಯಾರು ಶ್ರದ್ಧೆಯಿಂದ ಗರುಡ ಪುರಾಣವನ್ನು ಹೇಳುತ್ತಾರೋ ಅಂಥವರನ್ನು ಅರ್ಚನೆ ಮಾಡಿದರೆ ನಾನು ಪೂಜಿತನಾಗ್ತೇನೆ. ಅಷ್ಟೇ ಅಲ್ಲ, ಅವನು ಸಂತುಷ್ಟನಾದರೆ ನಾನು ಸಂತುಷ್ಟಿಯನ್ನು ಪಡೀತೇನೆ ಅಂತ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಇದು ಗರುಡ ಪುರಾಣದ ವಿಶೇಷ ಫಲಶ್ರುತಿಯನ್ನು ಹೇಳಿ ನಂತರ ವಿಶೇಷವಾಗಿರತಕ್ಕಂಥ ಗರುಡ ಪುರಾಣವನ್ನು ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಗರುಡ ಪುರಾಣದಲ್ಲಿ ಸೂತಾಚಾರ್ಯರನ್ನು ಶೌನಕಾದಿ ಮಹರ್ಷಿಗಳೆಲ್ಲ ಕೇಳುತ್ತಾ ಬರ್ತಾ ಇದ್ದಾರೆ. ಅಯ್ಯ, ದೇವಮಾರ್ಗವನ್ನು ಕುರಿತು ನೀವು ಹೇಳಿದ್ದೀರಿ, ಕಥಿತೋ ಭವತಾ ಸಮ್ಯಕ್ ದೇವಮಾರ್ಗ ಸುಖಪ್ರದ, ಅಧುನಾ ಶ್ರೋತುಮಿಚ್ಛಾಮಿ ಯಮಮಾರ್ಗಂ ಭಯಂಕರಂ. ಒಳ್ಳೆ ಪುಣ್ಯವಂತರು ಹೋಗತಕ್ಕಂಥ ಮಾರ್ಗಗಳನ್ನು ಕುರಿತು ಹೇಳಿದ್ದೀರಿ, ಇವಾಗ ಪಾಪಿಗಳು ಹೋಗತಕ್ಕಂಥ ಭಯಂಕರವಾದ ಯಮಮಾರ್ಗವನ್ನು ಕುರಿತು ಹೇಳಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾರು ತಪಸ್ಸು, ಗೋದಾನ, ಅನ್ನದಾನ, ಜಲದಾನ, ದೇವಾಲಯ ನಿರ್ಮಾಣ, ವಿವಾಹ ಮಾಡಿಸೋದು, ತಂದೆ ತಾಯಿಗಳಲ್ಲಿ ಹಿರಿ ಗುರು ಹಿರಿಯರಲ್ಲಿ ಭಕ್ತಿ ಮಾಡೋದು, ಅವರ ಸೇವಾದಿಗಳು ಮಾಡುವುದು, ಶಾಸ್ತ್ರ ಶ್ರವಣ, ಪ್ರವಚನಾದಿಗಳನ್ನು ಕೇಳೋದು, ಇನ್ನೊಬ್ಬರಿಗೆ ಕೇಳನ್ನು ಬಯಸದೆ ಒಳ್ಳೆಯದೇ ಮಾಡೋದು, ಪತಿವ್ರತ, ಧರ್ಮ ಪಾಲನೆ, ಅಸೂಯ ಇಲ್ಲದಿರೋದು, ಎಲ್ಲ ಪುಣ್ಯಕರ್ಮಗಳು ಯಾರು ಮಾಡಿರ್ತಾರೋ ಒಳ್ಳೆ ಒಳ್ಳೆಯದು, ಅವರಿಗೆಲ್ಲ ಒಳ್ಳೆ ಲೋಕಗಳು ಸಿಗುತ್ತೆ, ಸ್ವರ್ಗಾದಿ ಲೋಕಗಳು ಸಿಗುತ್ತೆ. ಅಷ್ಟೇ ಅಲ್ಲ, ಅವರು ಬೇರೆ ಬೇರೆ ಮಾರ್ಗಗಳಲ್ಲಿ ವಿಶೇಷವಾಗಿರತಕ್ಕಂಥ ಲೋಕಗಳಿಗೆ ಹೋಗ್ತಾರೆ. ಆದರೆ ಇಲ್ಲೊಂದು ವಿಚಾರವಿದೆ, ಯಾರಾದರೆ ವಿಶೇಷವಾಗಿ ಪುಣ್ಯ ಮಾಡಿಕೊಂಡಿರ್ತಾರೋ ಅಂಥವರನ್ನು ಯಮಧರ್ಮರಾದರೂ ಅವರನ್ನು ಕರೆಸ್ತಾರಂತೆ. ಎಲ್ಲರೂ ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗಲೇಬೇಕು. ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗಬೇಕಾದರೆ ನಾಲ್ಕು ಮಾರ್ಗಗಳಿವೆ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಂತ ನಾಲ್ಕು ಮಾರ್ಗಗಳಿವೆ. ಅದರಲ್ಲಿ ಪೂರ್ವ, ಪಶ್ಚಿಮ, ಉತ್ತರ ಮಾರ್ಗಗಳಿಂದ ಒಳ್ಳೆ ಕರ್ಮಗಳನ್ನು ಮಾಡಿದವರು, ಉಪಕಾರ ಮಾಡಿದವರು ಇವರೆಲ್ಲರೂ ಹೋಗ್ತಾರೆ. ದೇವರನ್ನು ಒಂದು ಸಲವೂ ಸ್ಮರಣೆ ಮಾಡದೇ ಇರತಕ್ಕಂಥ ಈ ದಕ್ಷಿಣ ಮಾರ್ಗದಿಂದ ಪಾಪಿಗಳೆಲ್ಲ ಹೋಗ್ತಾರೆ. ಅದರಲ್ಲಿ ಸಜ್ಜನರಾದವರು, ಭಗವಂತನ ನಾಮಸ್ಮರಣೆ ಮಾಡತಕ್ಕಂಥವರಿಗೆ ಯಮಧರ್ಮರಾಜರ ದರ್ಶನ ಆಗಲಿ, ಯಮಭಟರ ದರ್ಶನ ಆಗಲಿ ಆಗಲ್ಲ. ಅವರನ್ನು ದೇವದೂತರೇ ಬಂದು ಕರ್ಕೊಂಡು ಹೋಗ್ತಾರೆ ವಿಮಾನದಲ್ಲಿ. ಆದರೆ ಯಮಧರ್ಮರಾಜರ ಪಟ್ಟಣಕ್ಕೆ, ಯಾವುದು ಧರ್ಮರಾಜರ ಪಟ್ಟಣಕ್ಕೆ, ಅಲ್ಲಿ ಯಮ ಧರ್ಮ ಅಂತ ಎರಡು ರೂಪ. ಪಾಪಿಗಳಿಗೆ ಕಾಣಿಸೋದು ಯಮರೂಪ, ಧರ್ಮರೂಪ ಸೌಮ್ಯವಾಗಿ ಸಜ್ಜನರಿಗೆ ಕಾಣಿಸ್ತಕ್ಕಂಥ ರೂಪ. ಈ ಸಜ್ಜನರನ್ನೆಲ್ಲ ಆ ಮೂರು ಮಾರ್ಗಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ಶುದ್ಧವಾದ ನೀರು, ಗಂಗೆ ಹರಿತಾ ಇರ್ತಾಳಲ್ಲಿ. ನಂತರ ವಿಶೇಷವಾಗಿರತಕ್ಕಂಥ ಅವರಿಗೆ ಹಾದಿಯಲ್ಲಿ ನಾನಾ ರೀತಿಯಾಗಿರತಕ್ಕಂಥ ಭೋಜನಾದಿಗಳು ಎಲ್ಲವನ್ನು ಕೊಡ್ತಾ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದ ಮೇಲೆ ಆ ಸಭೆಯಲ್ಲಿ ಯಮಧರ್ಮರಾಜರು ವಿಶೇಷವಾಗಿ ಇವರೆಲ್ಲ ಸಜ್ಜನರನ್ನು ಬರಮಾಡಿಕೊಂಡು ಅವರನ್ನೆಲ್ಲ ವಿಶೇಷವಾಗಿ ಸತ್ಕಾರ ಮಾಡಿ ಅವರನ್ನು ಅವರವರ ಲೋಕಗಳಿಗೆ ಕಳಿಸಿಕೊಡ್ತಾರೆ. ಅದಕ್ಕೆ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ, ಅಯ್ಯ ನೀವು ವಿಶೇಷವಾಗಿರತಕ್ಕಂಥ ಭಗವಂತನ ಚಿಂತನೆ ಮಾಡಿ ಮುಂದಕ್ಕೆ ಹೋಗ್ತಕ್ಕಂಥವರು, ನಿಮ್ಮನ್ನು ನಾನು ನೋಡಬೇಕು ಅಂತ ಇದ್ದೆ, ಆದ್ದರಿಂದ ಇಲ್ಲಿಗೆ ಕರೆಸಿದ್ದೇನೆ ಅಂತ ಅವರನ್ನು ವಿಶೇಷವಾಗಿ ಸತ್ಕಾರ ಮಾಡಿ ಕಳಿಸಿಕೊಡ್ತಾರೆ. ಯಾರು? ಯಮಧರ್ಮರಾಜರು. ಆವಾಗ ಹೇಳ್ತಾ ಇದ್ದಾರೆ, ಹಾಗಾದರೆ ಅವರೆಲ್ಲರೂ ವಿಶೇಷವಾಗಿರತಕ್ಕಂಥ ನರಕ ಯಮಧರ್ಮರಾಜರ ಹತ್ರ ಬಂದು ಸ್ವರ್ಗಾದಿ ಲೋಕಗಳಿಗೆ ಹೋಗಿ ಸುಖವಾಗಿರ್ತಾರಲ್ವ, ಪಾಪಿಗಳು ಈ ಯಮಧರ್ಮರಾಜರ ದಕ್ಷಿಣ ಮಾರ್ಗದಲ್ಲಿ ಬರ್ತಾರಲ್ಲ, ಭೀಕರ ಯಾತನೆಯನ್ನು ಪಡ್ತಾರೆ, ಅದು ಹೇಳಿ ಅಂದರು. ಸಾಮಾನ್ಯ ಪ್ರೇತಕಾಂಡ ಅಂತ ಕೇಳಿದಾಗ, ಪ್ರೇತಕಾಂಡ ಅಂತ ಕೇಳಿದಾಗ ಅದರಲ್ಲಿ ಕಷ್ಟಪಡೋದು, ಹೊಡೆಯೋದು, ಬಡಿಯೋದೇ ಕೇಳ್ತಾ ಇರುತ್ತೆ. ಹಾಗಾದ್ರೆ ನಮ್ಮ ಹೋದವರೆಲ್ಲ ಅಲ್ಲಿ ಕಷ್ಟಪಡ್ತಾರೆ ಅಂದರೆ ತಪ್ಪು ಕಲ್ಪನೆ. ಹಾಗಲ್ಲ, ಹೋದವರು ಒಳ್ಳೆ ಕಾರ್ಯಗಳು ಮಾಡಿದರೆ, ಉಪಕಾರಗಳು ಮಾಡಿದರೆ ಅವರಿಗೆ ಸದ್ಗತಿ ಖಚಿತವಾಗಿ ಆಗುತ್ತೆ, ಎರಡು ಮಾತಿಲ್ಲ. ಇವಾಗ ಹೋದಂಥ ವಾಸುದೇವನ್ ಏನಿದ್ದಾರೆ, ಅವರು ಎಲ್ಲರಿಗೂ ತುಂಬ ಉಪಕಾರ ಮಾಡಿದವರು ಅಂತ ನಾನು ಕೇಳಿದ್ದೆ. ತುಂಬ ಜನಕ್ಕೆ ಉಪಕಾರ ಮಾಡಿದ್ದಾರೆ ಅಂತ ಕೇಳಿದ್ದೆ. ಎಲ್ಲರೂ ಅವರ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ಅದರಿಂದ ಅವರಿಗೆ ಈ ಹೇಳಿದಂಥ ಪೂರ್ವ, ಪಶ್ಚಿಮ, ಉತ್ತರ ಮಾರ್ಗಗಳಿಂದಲೇ ಪ್ರಯಾಣ, ಅವರಿಗೆ ಒಳ್ಳೆ ಭಗವಂತ ವ್ಯವಸ್ಥೆ ಮಾಡುತ್ತಾನೆ. ಈ ದಕ್ಷಿಣ ಮಾರ್ಗದಲ್ಲಿ ಈಗ ಹೇಳತಕ್ಕಂಥ ಏನು ದೋಷಗಳು, ನಾನಾ ರೀತಿಯಾಗಿರತಕ್ಕಂಥ ದುಃಖಗಳು ಯಾರಿಗೆ ಅಂದರೆ, ಭಗವಂತನನ್ನು ಜನ್ಮದಲ್ಲಿ ಒಮ್ಮೆಯೂ ಸ್ಮರಣೆ ಮಾಡಿ ನಮಸ್ಕಾರ ಮಾಡದೇ ಇರತಕ್ಕಂಥವರು ಯಾರಿದ್ದಾರಲ್ಲ, ಅಂಥವರನ್ನು ಯಮಭಟರು ಈ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ಎಂಬುದನ್ನು ತಿಳಿಯಬೇಕು. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಈ ಸಂಸಾರದಲ್ಲಿ ಬರುವಂತಹ ದುಃಖಗಳು, ಆ ಕ್ಲೇಶಗಳು, ಅದರ ನಾಶ ಆಗಲಿಕ್ಕೆ ನಾವು ಮಾಡಿಕೋಬೇಕಾದ ಉಪಾಯ ಅವೆಲ್ಲವನ್ನು ಕೂಡ ನಮಗೆ ಹೇಳಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಆವಾಗ ಸುತಾಚಾರ್ಯ ಹೇಳ್ತಾರೆ, ಅಯ್ಯ ಈ ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗತಕ್ಕಂಥ ಮಾರ್ಗ, ಶೃಣುಧ್ವಂಭೋ ಪ್ರವಕ್ಷ್ಯಾಮಿ, ಯಮಮಾರ್ಗಂ ಸುದುರ್ಗಮಂ, ಸುಖದಂ ಪುಣ್ಯಶೀಲಾನಾಂ ಪಾಪಿನಾಂ ದುಃಖದಾಯಕಂ. ಇದು ಪುಣ್ಯವಂತರಿಗೆ ಮಿಕ್ಕ ಮೂರು ಮಾರ್ಗಗಳು ಸುಖವನ್ನು ಕೊಡುತ್ತೆ, ಪಾಪಿಗಳಿಗೆ ದಕ್ಷಿಣ ಮಾರ್ಗ ದುಃಖವನ್ನು ಕೊಡುತ್ತೆ. ಹಿಂದೆ ಗರುಡದೇವರು ಭಗವಂತನನ್ನು ಪ್ರಶ್ನೆ ಮಾಡಿದರು, ಅವರು ಹೇಗೆ ಪ್ರಶ್ನೆ ಮಾಡಿದರು ಹಾಗೆ ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಗರುಡ ದೇವರು ಒಂದು ಸಲ ವೈಕುಂಠದಲ್ಲಿರತಕ್ಕಂಥ ಭಗವಂತನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹರೇ, ನನಗೆ ಭಕ್ತಿ ಅಂದರೆ ಏನು, ಭಕ್ತಿ ಮಾರ್ಗ ಹೇಗೆ, ಅದರಲ್ಲಿ ಅನೇಕ ಜನ ಸದ್ಗತಿ ಹೇಗೆ ಪಡೀತಾರೆ ಎಂಬುದು ಹೇಳಿದ್ದೀರಿ. ಈಗ ನಾನು ಭಯಂಕರವಾದ ಯಮಧರ್ಮರಾಜರ ಮಾರ್ಗವನ್ನು ಕುರಿತು, ಪಾಪಿಗಳು ಹೋಗತಕ್ಕಂಥ ಮಾರ್ಗಗಳು, ತ್ವದ್ಭಕ್ತಿ ವಿಮುಖಾನಾಂಜ ತತ್ರೈವ ಗಮನಂ ಶ್ರುತಂ, ನಿಮ್ಮಲ್ಲಿ ಯಾರಿಗೆ ಭಕ್ತಿ ಇರಲ್ಲ ಹೇ ಹರೇ, ಅವರು ಆ ಮಾರ್ಗದಲ್ಲೇ ಹೋಗ್ತಾರೆ ಅಂತ ಕೇಳಿದ್ದೆ. ಅದು ಎಂಥ ಪರಿಸ್ಥಿತಿ! ಒಳ್ಳೆಯ ದೇವರ ನಾಮ ಸುಲಭವಾಗಿ ಹೇಳಬಹುದು, ನಾಲಿಗೆ ತಮ್ಮ ವಶದಲ್ಲೇ ಇರುತ್ತೆ. ದೇವರ ನಾಮಸ್ಮರಣೆ ಒಮ್ಮೆಯೂ ಮಾಡಲ್ಲ, ನರಕಕ್ಕೆ ಹೋಗ್ತಾರಲ್ಲ. ತಥಾಪಿ ನರಕಂ ಯಾಂತಿ ದಿಗ್ ದಿಗಸ್ತು ನರಾಧಮಾನ್, ಎಂಥ ಅಧಮರಿವರು ಅಂತ ಅವರನ್ನು ಬೈತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಈ ಪಾಪಿಗಳಿಗೆ ಯಾವ ಗತಿಯಾಗುತ್ತದೆ ಹೇಳಿ, ಯಮ ಮಾರ್ಗಕ್ಕೆ ದುಃಖಗಳು ಅವೆಲ್ಲವನ್ನು ಕೇಳಿ. ಆವಾಗ ಭಗವಂತ ಹೇಳ್ತಾ ಇದ್ದಾನೆ, ವಕ್ಷೇಹಂ ಶೃಣು ಪಕ್ಷೀಂದ್ರ ಯಮ ಮಾರ್ಗಂ ಚ ಏನ ಏ ನರಕೆಯೇ ಪಾಪಿನೋ ಯಾಂತಿ ಶೃಣ್ಣುತಾಮಪಿ ಭೀತಿದಂ. ಯಾವ ಪಾಪಿಗಳು ಹೋಗ್ತಾರೆ ಆ ಯಮ ಮಾರ್ಗಕ್ಕೆ, ಅದು ಕೇಳಲಿಕ್ಕೆ ಭಯಂಕರವಾಗಿರುತ್ತೆ ಕೇಳಯ್ಯ. ಯಾರಾದರೆ ಪಾಪದಲ್ಲೇ ರತರಾಗಿರ್ತಾರೋ, ದಯಾ ಧರ್ಮ ಚೂರು ಇರಲ್ಲವೋ, ದುಷ್ಟ ಸಂಘವನ್ನೇ ಮಾಡುತ್ತಿರ್ತಾರೋ, ಸಚ್ಚಾಸ್ತ್ರ ಸಜ್ಜನರ ಸಂಘ ಅವರು ಬೇಡಲ್ಲವೋ, ಹಾಗೆ ಅಹಂಕಾರ ಧನ ಸೊಕ್ಕು ಎಲ್ಲದರಿಂದ ಕೂಡಿಕೊಂಡಿರ್ತಾರೋ, ಅಸುರ ಸ್ವಭಾವವನ್ನು ಪಡೆದಿರುತ್ತಾರೋ, ದೈವಿ ಸ್ವಭಾವ ಒಳ್ಳೆ ಸಜ್ಜನ ಸ್ವಭಾವ ಯಾರಿಗಿರಲ್ಲವೋ ಅವರೆಲ್ಲ ಈ ಮಾರ್ಗದಲ್ಲಿ ಬರುತ್ತಾರೆ. ಅನೇಕ ರೀತಿಯಾಗಿರತಕ್ಕಂಥ ಭ್ರಾಂತಿ ಇರುತ್ತೆ, ಮೋಹವಿರುತ್ತೆ, ನಾನಾ ರೀತಿಯಾಗಿ ಕಾಮಾದಿಗಳಲ್ಲಿ ಬಿದ್ದು ಈ ರೀತಿಯಾಗಿರತಕ್ಕಂಥ ನರಕಗಳಲ್ಲಿ ಬರುತ್ತಾರವರು. ಇನ್ನು ಮುಂದೆ ಈ ಪಾಪಿಯಾದವ ಹೇಗೆ ದುಃಖ ಪಡ್ತಾನೆ, ಹೇಗೆ ಹೋಗ್ತಾನೆ ಎಂಬುದನ್ನು ಹೇಳುತ್ತೇನೆ ಕೇಳು. ಪಾಪಿಯಾಗಲಿ ಪುಣ್ಯವಂತರಾಗಲಿ ಕೊನೆಯ ಕಾಲದಲ್ಲಿ ಚೂರು ವ್ಯಾಧಿ ಇತ್ಯಾದಿಗಳು ಬಂದು ಹೋಗುವುದು ಖಚಿತ. ಹಾಗಲ್ಲದೆ ಅನಾಯಾಸವಾಗಿ ಪ್ರಾಣತ್ಯಾಗ ಆಗುವುದು ಉಂಟು. ಪಾಪಿಗಂತೂ ಖಚಿತವಾಗಿ ಕೊನೆಯ ಕಾಲದಲ್ಲಿ ವ್ಯಾಧಿ ಬಂದೇ ಬರುತ್ತೆ, ಮಹಾ ತೊಂದರೆ ಅವನಿಗಿರುತ್ತೆ, ಸಜ್ಜನರಿಗಿರಲ್ಲ. ತುಂಬ ಮಾನಸಿಕ ವೇದನೆ ಇರುತ್ತೆ ಅವನಿಗೆ, ಶರೀರಕ್ಕೆ ತೊಂದರೆ ಇರುತ್ತೆ, ವ್ಯಾಧಿಯಿಂದ ಕೂಡಿರ್ತಾನೆ, ಬದುಕಬೇಕು ಅಂತ ಆಸೆ ಇರುತ್ತೆ. ಅಂಥವನತ್ರ ಕಾಲ ಸರ್ಪದಂತೆ ಬಂದುಬಿಡುತ್ತೆ, ಅವನು ವೈರಾಗ್ಯವೇ ಇರಲ್ಲ. ತಾನು ಯಾರಿಗಾಗಿ ಇಡೀ ಕುಟುಂಬಕ್ಕಾಗಿ ದುಡಿದಿರ್ತಾನೋ ಅವರು ಸ್ವಲ್ಪ ಇವನನ್ನು ಪೋಷಣೆ ಮಾಡ್ತಿರ್ತಾರೆ. ಮುದಿತನದಿಂದ ತುಂಬ ವಿಕಾರ ಬಂದಿರುತ್ತೆ ಶರೀರದಲ್ಲಿ, ಮರಣಕ್ಕೆ ಸಮ್ಮುಖನಾಗಿ ಮನೆಯಲ್ಲಿ ಬಿದ್ದಿರುತ್ತಾನೆ. ಅವರು ಕೊಡೋರೆಲ್ಲ ಇವನ ದುರ್ಗುಣಗಳು ಗೊತ್ತಿದ್ದಾದ್ದರಿಂದ ಅವಮಾನದ ಪೂರ್ವಕವಾಗಿ ಅವನ ಮುಂದೆ ಅನ್ನಾದಿಗಳನ್ನು ಹಾಕ್ತಿರ್ತಾರೆ. ಆಸ್ತಿ ಅವಮತ್ಯ ಉಪನ್ಯಸ್ತಂ ಗೃಹಪಾರ ಇವಾಹರನ್ನು ನಾಯಿ ಅಂತೆ ಅವ್ರು ಹಾಕಿದ್ದನ್ನು ತಿಂತಾ ಇರ್ತಾನೆ. ತುಂಬ ರೋಗ ಇರುತ್ತಾದ್ದರಿಂದ ಹೊಟ್ಟೆಯಲ್ಲಿ ಜಠರಾಗ್ನಿ ಮಂದ ಆಗಿರುತ್ತೆ, ಸ್ವಲ್ಪವೇ ಊಟ ಮಾಡುತ್ತಿರ್ತಾರೆ, ಸ್ವಲ್ಪವೇ ಕದಲಿಕ್ಕಾಗುತ್ತೆ ಚೇಷ್ಟಾದಿಗಳೆಲ್ಲ. ಅಷ್ಟೇ ಅಲ್ಲ, ವಾಯು ವಿಶೇಷವಾಗಿ ಹೊರಗೆ ಬರ್ತಾ ಇರುತ್ತೆ, ಕಫ ಅಡ್ಡಿ ಇರುತ್ತೆ, ಅದಕ್ಕೆ ತುಂಬ ಶಬ್ದ ಆಗ್ತಾ ಇರುತ್ತೆ, ಮಲಕೊಂಡಿರ್ತಾನೆ, ತನ್ನ ಸುತ್ತು ಬಂಧುಗಳೆಲ್ಲ ಸೇರಿಕೊಂಡು ಅಳತಾ ಇರ್ತಾರೆ. ಎಲ್ಲರೂ ಮಾತಾಡಿಸ್ಲಿಕ್ಕೆ ನೋಡಿದರೂ ತಾನು ಮಾತಾಡಲಿಕ್ಕಾಗಲ್ಲ. ಇವನು ವಿಶೇಷವಾಗಿ ಬುದ್ಧಿಯೆಲ್ಲ ಭ್ರಮಣ ಆಗ್ತಾ ಇರುತ್ತೆ. ಅವನು ಪಕ್ಕದಲ್ಲೇ ಯಮಧರ್ಮರಾಜರು ಭಟರು ಬಂದು ಅವನು ಸೆಳೀತಾರೆ ಅವನನ್ನು ಪ್ರಾಣವನ್ನು. ಸ್ವಸ್ಥಾನ ಚರಿತೆ ಶ್ವಾಸೇ ಕಲ್ಪಾಖ್ಯೋ ಹಿ ಆತುರಕ್ಷಣ ಶತವೃಶ್ಚಿಕದಷ್ಟಸ್ಯ ಯಾಪೀಡ ಸಾನುಭೂಯತೆ ಎಂದು. ಪಾಪ ಜಾಸ್ತಿ ಮಾಡಿಕೊಂಡಿದ್ದರೆ ಅವರಿಗೆ ಸಾಯುವ ಕಾಲಕ್ಕೆ ನೂರು ಚೇಳು ಏಕಕಾಲದಲ್ಲಿ ಕಚ್ಚಿದರೆ ಎಷ್ಟು ನೋವಾಗಬೇಕು ಅಷ್ಟು ನೋವಾಗುತ್ತವರಿಗೆ. ಸಜ್ಜನರಾದವರಿಗೆ ಅದಿಲ್ಲ, ದುಷ್ಟರಿಗದಾಗುತ್ತೆ. ಮುಖದಿಂದ ನೊರೆ ಜೊಲ್ಲು ಬರ್ತಾ ಇರುತ್ತೆ, ಪ್ರಾಣ ಅಧೋಮುಖವಾಗಿ ಹೊರಟೋಗುತ್ತೆ. ವಿಶೇಷವಾಗಿ ಕಪ್ಪಾದ ಪುರುಷರು ಬರ್ತಾರೆ, ಯಮದೂತರು, ಅವರೆಲ್ಲ ಪಾಶದಂಡಗಳನ್ನು ಧಾರಣೆ ಮಾಡಿರ್ತಾರೆ, ನಗ್ನರಾಗಿರ್ತಾರೆ, ಹಲ್ಲು ಕಡಿಯುತ್ತಾ ಇರ್ತಾರೆ, ಊರ್ಧ್ವ ಕೇಶ ಕಪ್ಪಾಗಿರ್ತಾರೆ. ಅವರನ್ನು ನೋಡಿದ ಕೂಡಲೇ ಇವನ ಮಲಮೂತ್ರಾದಿಗಳನ್ನು ವಿಸರ್ಜನೆ ಮಾಡಿಕೊಂಡ್ಬಿಡ್ತಾನೆ. ನಂತರ ಆ ಶರೀರದಿಂದ, ಹೆಬ್ಬೆರಳು ಗಾತ್ರದಷ್ಟು ಶರೀರದಿಂದ ಹೊರಗೆ ಬರುತ್ತಾನೆ. ಅಂಗುಷ್ಠ ಮಾತ್ರ ಪುರುಷೋ ಹಾಹಾ ಕುರುವನ್ ಕಲೇವರಾತ್ ತದೈವ ಗೃಹ್ಯತೆ ದೂತೈಹಿ ಯಾಮೈಹಿ ಪಶ್ಯನ್ ಸ್ವಕಂ ಗೃಹಂ. ಅವರು ಸೆಳೆದ ಕೂಡಲೇ ಆ ಶರೀರದಿಂದ ಭೀಕರವಾಗಿ ಅಳತಾ ಹೊರಗೆ ಬರ್ತಾನೆ, ತನ್ನ ಮನೆಯನ್ನು ನೋಡುತ್ತಾ ಮುಂದಕ್ಕೆ ಹೊರಡುತ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇವನನ್ನು ಬೇಗ ನಡಿ ಅಂತ ಹೇಳ್ತಾ, ಕುಂಭೀ ಪಾಕಾದಿ ನರಕಾಂಸ್ವಾಂ ನಯಾಬೋಧ್ಯ ಮಾಚಿರಂ, ಬೇಗ ನಿನ್ನ ಕರ್ಕೊಂಡು ಹೋಗ್ತೇವೆ ಅಂಥೇಳಿ ಬಡೀತಾ ಅವನನ್ನು ಕರ್ಕೊಂಡು ಹೋಗ್ತಾರೆ. ಹಾದಿಯಲ್ಲಿ ಹೋಗುವಾಗ ಅವನನ್ನು ಸೆಳೆಕೊಂಡು ಹೋಗ್ತಾ ಇದ್ದರೆ ಯಮಧರ್ಮರಾಜರ ಭಟರೇ ನಾನಾ ಪಕ್ಷಿ ಪ್ರಾಣಿಗಳ ರೂಪದಲ್ಲಿದ್ದುಕೊಂಡು ನಾಯಿಗಳ ರೂಪದಲ್ಲಿ ಇವರನ್ನು ಕಚ್ಚಿ ತಿಂತಾ ಇರ್ತಾರೆ. ಈ ರೀತಿಯಲ್ಲಿ ತುಂಬ ತೊಂದರೆ ಪಡ್ತಾ ಎರಡು ಅಥವಾ ಮೂರು ಮುಹೂರ್ತ ಕಾಲದಲ್ಲಿ ಯಮಧರ್ಮರಾಜರ ಪಟ್ಟಣಕ್ಕೆ ಬೇಗ ಕರ್ಕೊಂಡು ಹೋಗ್ತಾರೆ. ಯಮಧರ್ಮರಾಜರು ಅಲ್ಲಿ ವಿಶೇಷವಾಗಿ ದರ್ಶನ ಕೊಡ್ತಾರೆ ಅವನಿಗೆ, ಘೋರವಾದ ದರ್ಶನ. ಹಾಗೆ ಯಮದೂತರು ಅವನಿಗೆ ಘೋರವಾದಂಥ ನರಕಯಾತನಗಳು ತೋರಿಸ್ತಾರೆ. ಒಂದು ಮುಹೂರ್ತದಲ್ಲೇ ಯಮಧರ್ಮರಾಜರನ್ನು ನೋಡಿದಂಥ ಇವ ಪುನಃ ಯಮಧರ್ಮರಾಜ್ಞೆಯಿಂದ ದೂತರಿಂದ ಕೂಡಿಕೊಂಡು ಬರ್ತಾನೆ. ಅಗಮ್ಯ ವಾಸನಾಬದ್ಧೋ ದೇಹಮುಚ್ಛನ್ ಯಮಾನುಗೈಹಿ ಧೃತ ಪಾಪೇ ಪಾಶೇನ ರುದತಿ ಕ್ಷುತ್ರಭ್ಯಾಂ ಪರಿಪೀಡಿತ. ವಿಶೇಷವಾಗಿರತಕ್ಕಂಥ ಶರೀರದ ಮೇಲೆ ಅಭಿಮಾನದಿಂದ ದೂತರನ್ನು ಕೇಳುತ್ತಾನೆ, ನಾನು ಮತ್ತು ಶರೀರ ಬೇಕು ನನಗೆ, ಹೋಗ್ತೇನೆ ಅಂತ. ಹಸಿವೆ ಬಾಯಾರಿಕೆ ಆಗ್ತಾ ಇರುತ್ತೆ, ಒದ್ದಾಡ್ತಾ ಇರ್ತಾನೆ. ಆವಾಗ ಆ ಮಕ್ಕಳು ಕೊಟ್ಟಂತಹ ಪಿಂಡಾದಿಗಳನ್ನು ಸ್ವೀಕಾರ ಮಾಡುತ್ತಾನೆ. ಆದರೆ ಪಾಪಿಯಾದವನಿಗೆ ಏನು ವಿಶೇಷ ಪಿಂಡ ಪ್ರದಾನಾದಿಗಳು, ಜಲಾಂಜಲಿ, ಶ್ರಾದ್ದ ಯಾವುದೂ ಅವರಿಗೆ ತೃಪ್ತಿಯನ್ನು ಕೊಡಲ್ಲ. ಒಂದು ವೇಳೆ ಅವರಿಗೆ ಪಿಂಡ ಪ್ರದಾನಾದಿಗಳೇ ಮಾಡದೆ ಹೋದರೆ ಭವಂತಿ ಪ್ರೇತರೂಪಾಸ್ತೆ ಪಿಂಡದಾನ ವಿವರ್ಜಿತಾ ಆಕಲ್ಪಂ ನಿರ್ಜನಾರಣ್ಯೇ ಭವಂತಿ ಬಹುದುಃಖಿತಾ. ಯಾರಿಗಾದರೆ ಪಿಂಡ ಪ್ರದಾನವೇ ಆಗಿಲ್ಲ ಪಾಪಿಗಳಾದವರಿಗೆ, ಅವರು ವಿಶೇಷವಾಗಿ ಪ್ರೇತರೂಪರಾಗಿ ನಿರ್ಜನ ಅರಣ್ಯದಲ್ಲಿ ತುಂಬ ದುಃಖದಿಂದ ತಿರುಗಾಡಬೇಕಾಗ್ತದೆ. ನಾಭುಕ್ತಂ ಕ್ಷೀಯತೆ ಕಲ್ಪ ಕರ್ಮ ಕಲ್ಪ ಕೋಟಿ ಶತೈರಪಿ ಅಭುಕ್ತ್ವಾ ಯಾತನಾಂ ಜಂತುಹು ಮಾನುಷ್ಯಂ ಲಭತೇನಹಿ. ತನ್ನ ಕರ್ಮವನ್ನು ಅನುಭವಿಸದೆ ಅದು ನೂರಲ್ಲ ಸಾವಿರ ಅಲ್ಲ ಲಕ್ಷ ಕಲ್ಪಗಳಾದರೂ ಕೂಡ, ಕೋಟಿ ಕಲ್ಪಗಳಾದರೂ ಇವನ ಕರ್ಮ ಇವನು ಅನುಭವಿಸಬೇಕು, ಇಲ್ಲದಿದ್ದರೆ ಇವರಿಗೆ ಮನುಷ್ಯ ಜನ್ಮ ಬರೋದೇ ಇಲ್ಲ. ಆದ್ದರಿಂದ ಮಗನಾದವ ಈ ಹತ್ತು ದಿನಗಳಲ್ಲಿ ಪಿಂಡ ಪ್ರದಾನ ಮಾಡಬೇಕು. ಪ್ರತ್ಯಹಂತೆ ವಿಭಜ್ಯಂತೆ ಚತುರ್ಭಾಗೈ ಖಗೋತ್ತಮ. ಪ್ರತಿದಿನ ಆ ಕೊಟ್ಟ ಪಿಂಡ ನಾಲ್ಕು ಭಾಗ ಆಗುತ್ತೆ, ಎರಡು ಭಾಗ ಈ ಜೀವಿಗೆ ಶರೀರ ಬರಲಿಕ್ಕೆ ಕಾರಣ ಆಗುತ್ತೆ, ಒಂದು ಭಾಗ ಯಮದೂತರಿಗೆ ಹೋಗುತ್ತೆ, ಇನ್ನೊಂದು ಭಾಗ ಆ ಜೀವಿಗೆ ತೃಪ್ತಿ ಕೊಡುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಒಂಬತ್ತು ದಿನಗಳಲ್ಲಿ ಪಿಂಡವನ್ನು ಪಡೆದು ಪುನಃ ಹತ್ತನೇ ದಿನದಲ್ಲಿ ಅವನಿಗೆ ಬಲ ಬರುತ್ತೆ. ಹನ್ನೊಂದು ಹನ್ನೆರಡು ಶ್ರಾದ್ದಗಳನ್ನು ಸ್ವೀಕಾರ ಮಾಡುತ್ತಾನೆ, ಹದಿಮೂರು ಹೊರಡತಾನವ. ಮೊದಲನೇ ದಿನ ಪಿಂಡದಿಂದ ಶಿರಸ್ಸು ಬರುತ್ತೆ ಅವನಿಗೆ, ಎರಡನೇ ದಿನ ಪಿಂಡದಿಂದ ಕುತ್ತಿಗೆ ಹೆಗಲು ಬರುತ್ತೆ ಆ ಜೀವನಿಗೆ, ಮೂರನೇ ದಿನ ಪಿಂಡದಿಂದ ಹೃದಯ ಪ್ರಾಂತ, ಮತ್ತು ನಾಲ್ಕನೆಯ ದಿನದ ಪಿಂಡದಿಂದ ಬೆನ್ನು, ಐದನೇ ದಿನ ಪಿಂಡದಿಂದ ನಾಭಿ, ಆರನೇ ದಿನ ಪಿಂಡದಿಂದ ಕಟಿ ಗುಹ್ಯ, ಏಳನೇ ದಿನದಿಂದ ಸಕ್ಥಿನಿ, ಎಂಟು ಒಂಬತ್ತರಿಂದ ಜಾನು ಪಾದಗಳು ಅಂದರೆ ಮಂಡಿ ಕಾಲುಗಳು, ಹತ್ತನೇ ದಿನ ಪಿಂಡದಿಂದ ಹಸಿವೆ ಬಾಯಾರಿಕೆ ಆ ಶರೀರದಲ್ಲಿ ಇವನಿಗೆ ಗೊತ್ತಾಗುತ್ತೆ. ನಂತರ ಪಿಂಡಜಂ ದೇಹಮಾಶ್ರಿತ್ಯ ಕ್ಷುಧಾ ಕ್ಷುಧಾಭಿಷ್ಟ ತದಾಶ್ರ ತೃಷಾರ್ಧಿತ ಏಕಾದಶಂ ಪ್ರೇತೋ ಭುಂಕ್ತೆ ದಿನದ್ವಯಂ. ಆ ಒಂದು ಪಿಂಡದಿಂದ ಹುಟ್ಟಿದ ಶರೀರವನ್ನು ಧಾರಣೆ ಮಾಡಿಕೊಂಡು ಹಸಿವೆ ಬಾಯಾರಿಕೆಯಿಂದ ಇವ ಹನ್ನೊಂದು ಹನ್ನೆರಡು ಈ ವಿಶೇಷವಾಗಿರತಕ್ಕಂಥ ಭೋಜನ ಮಾಡುತ್ತಾನೆ. ನಂತರ ಮುಂದೆ ಹೇಳ್ತಾ ಬರುತ್ತಾರೆ, ಹದಿಮೂರನೇ ದಿನ ಯಮಭಟರ ಜೊತೆಗೆ ಸೇರಿಕೊಂಡು ಅವ ಮುಂದಕ್ಕೆ ತೆರಳುತ್ತಾನೆ. ಆದರೆ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಈ ಹದಿಮೂರು ದಿನದ ಕಾರ್ಯಕ್ರಮದಲ್ಲಿ ಲೋಪದೋಷಾದಿಗಳೇನಾದರೂ ಇದ್ದರೂ ಸರಿ ಅವನಿಗೆ ಯಾವುದೂ ಸೇರಲ್ಲ ಎಂಬುದನ್ನು ಚೆನ್ನಾಗಿ ಹೇಳ್ತಾರೆ. ಹದಿಮೂರನೇ ದಿನ ತಾನು ಯಮಧರ್ಮರಾಜರ ಭಟರಿಂದ ಕೂಡಿಕೊಂಡು ಯಮಮಾರ್ಗಕ್ಕೆ ಹೋಗಿಬಿಡ್ತಾನೆ. ಈ ಕೋತಿಯನ್ನು ಹಗ್ಗ ಹಾಕಿ ಹಿಡ್ಕೊಂಡು ಹೇಗೆ ಸೆಳ್ಕೊಂಡು ಹೋಗ್ತಾರೋ ಹಾಗೆ ಅವನನ್ನು ಸೆಳ್ಕೊಂಡು ಹೋಗ್ತಾರೆ. ಯಮಧರ್ಮರಾಜರ ಪಟ್ಟಣಕ್ಕೆ ಒಟ್ಟು ಎಷ್ಟು ದೂರ ಹೇಳುತ್ತಾರೆ, ಷಡಶೀತಿ ಸಹಸ್ರಾಣಿ ಯೋಜನಾನಾಂ ಪ್ರಮಾಣತಃ ಯಮಮಾರ್ಗಸ್ಯ ವಿಸ್ತಾರೋ ವಿನಾ ವೈತರಣೀಂ ಖಗ. ಭೂಲೋಕದಿಂದ ಯಮಧರ್ಮರಾಜರ ಲೋಕದವರೆಗೆ ಎಷ್ಟು ಪ್ರಯಾಣ ಮಾಡಬೇಕು ಅಂದರೆ 86,000 ಯೋಜನಗಳ ದೂರ ಪ್ರಯಾಣ ಮಾಡಬೇಕು, ಅದು ವೈತರಣಿ ನದಿಯ ವಿಸ್ತಾರ ಬಿಟ್ಟು. ಅದೆಷ್ಟು ಅಗಲ ಅಂದರೆ 100 ಯೋಜನ ಅಂದರು. ನಂತರ ಈ ಪ್ರೇತನಾದವ ದಿನ ದಿನದಲ್ಲಿ ಎಷ್ಟು ನಡೆಯಬೇಕು ಅಂದರೆ ಹೇಳ್ತಾ ಇದ್ದಾರೆ, ಯೋಜನಾನಾಂ ಶತದ್ವಯಂ ಚತ್ವಾರಿಂಶತ್ ತಥಾ ಸಪ್ತ ದಿವಾರಾತ್ರೇಣ ಗಚ್ಚತಿ. ಇಲ್ಲಿ ಹೇಳ್ತಾ ಇದ್ದಾರೆ 247 ಯೋಜನಗಳಷ್ಟು ದೂರ ದಿನಾಗಲೂ ನಡೀಬೇಕಾಗುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಕ್ರಮವಾಗಿ 16 ಪುರಗಳನ್ನು ದಾಟಿಕೊಂಡು ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗಬೇಕಾಗುತ್ತವನಿಗೆ. ಯಾವ ಯಾವ ಪುರಗಳು ಅಂದರೆ ಹೇಳ್ತಾ ಇದ್ದಾರೆ, ಸೌಮ್ಯಪುರ, ಸೌರಿಪುರ, ನಗೇಂದ್ರ ಭವನ, ಗಂಧರ್ವ ಪುರ, ಶೈಲಾಗಮಪುರ, ಕ್ರೌಂಚಪುರ, ಕ್ರೂರಪುರ, ವಿಚಿತ್ರ ಭವನ, ಬಹು ಆಪದಪುರ, ದುಃಖದಪುರ, ನಾನಾಕ್ರಂದಪುರ, ಸುತಪ್ತ ಭವನಪುರ, ರೌದ್ರಪುರ, ಪಯೋವರ್ಷಣಪುರ, ಶೀತಾಢ್ಯಪುರ, ಬಹುಭೀತಿಪುರ, ಧರ್ಮಭವನ, ನಂತರ ವಿಶೇಷವಾಗಿರತಕ್ಕಂಥ ಯಮಧರ್ಮರಾಜರ ಪಟ್ಟಣ ಬಹುಭೀತಿಪುರದಿಂದ ಸ್ವಲ್ಪ ದೂರ 44 ಯೋಜನಗಳ ದೂರದಲ್ಲಿ ಇದೆ ಎಂಬುದನ್ನು ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿದು ಎರಡನೇ ಅಧ್ಯಾಯ ಶುರುವಾಗುತ್ತೆ. ಗರುಡ ದೇವರು ಕೇಳ್ತಾರೆ, ಯಮಲೋಕದ ಮಾರ್ಗ ಹೇಗಿರುತ್ತೆ, ಅಲ್ಲಿ ಯಾರ್ಯಾರು ಹೋಗ್ತಾರೆ ಹೇಳಿ. ಅಲ್ಲಿ ಹೇಳ್ತಾರೆ ಭಗವಂತ, ಅಲ್ಲಿ ವಿಶ್ರಾಂತಿ ಮಾಡಲಿಕ್ಕೆ ಒಂದು ಚೂರು ವೃಕ್ಷ ಛಾಯೆ ಇರಲ್ಲ, ಗಿಡಗಳೇ ಇರಲ್ಲ, ನೆರಳಿರಲ್ಲ, ದ್ವಾದಶಾದಿತ್ಯರು ಮೇಲಿಂದ ಸುಡ್ತಾ ಇರುತ್ತಾರೆ, ಕಳಗೆಲ್ಲ ಸುಟ್ಟು ಹೋಗ್ತಾ ಇರುತ್ತೆ. ಅಂಥ ಕಾಲಕ್ಕೆ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ, ಹಸಿವೆ ಆಗ್ತಾ ಇರುತ್ತೆ, ಒಂದೊಂದು ಕಡೆ ವಿಚಿತ್ರವಾಗಿ ತಣ್ಣನ ಗಾಳಿ ಚಳಿ ಬರ್ತಾ ಇರುತ್ತೆ. ಇನ್ನು ಹೋಗುವಾಗ ಈ ಮುಳ್ಳನ್ನು ಹಾಸಿರ್ತಾರೆ, ಆ ಮುಳ್ಳೆಲ್ಲ ಚುಚ್ತಾ ಇರುತ್ತೆ. ಕೆಲವೊಂದು ಕಡೆ ಸರ್ಪಗಳು, ಚೇಳು, ಸಿಂಹ, ವ್ಯಾಘ್ರ, ಆದ ಮೇಲೆ ನಾಯಿಗಳು ಎಲ್ಲವೂ ಇವನನ್ನು ಕಚ್ಚಿ ತಿಂತಾ ಇರುತ್ತೆ. ನಂತರ ಕ್ವಚಿತ್ ದಹ್ಯತಿ ವಹ್ನಿನ, ಕೆಲವೊಂದು ಕಡೆ ಬೆಂಕಿ ಉರಿತಾ ಇರುತ್ತೆ, ಅದರೊಳಗೆ ಅವನನ್ನು ಕರ್ಕೊಂಡು ಹೋಗ್ತಾರೆ. ನಂತರ ಇನ್ನು ಹೋಗ್ತಾ ಇದ್ದರೆ ಮಧ್ಯದಲ್ಲಿ ಒಂದು ಘೋರವಾದಂಥ ವನ ಬರುತ್ತೆ. ತತ ಕ್ವಚಿತ್ ಮಹಾಘೋರಂ ಅಸಿಪತ್ರ ವನಂ ಮಹತ್ ಯೋಜನಾನಾಂ ಸಹಸ್ರೇ ದ್ವೇ ವಿಸ್ತಾರಾಯ ಮತಃಪರಂ. 2000 ಯೋಜನ ದೂರ ಇರತಕ್ಕಂಥ ದೊಡ್ಡ ವನ, ಅಲ್ಲಿ ಕತ್ತಿಯಂತೆ ವಿಶೇಷವಾದ ಖಡ್ಗದಂತೆ ಅಲುಗಿರತಕ್ಕಂಥ ಎಲೆಗಳಿರುವಂಥ ಗಿಡಗಳಿರುತ್ತೆ. ಅಲ್ಲಿ ಕಾಗೆ, ಗೂಬೆ, ಹದ್ದು, ಗಿಡಗ, ಜೇನುನೊಣ, ಸೊಳ್ಳೆ, ಕಾಡುಗಿಚ್ಚುಗಳಿಂದ ತುಂಬಿರುತ್ತೆ ಈ ವನ. ಆ ಎಲೆಗಳಿಂದ ಈ ಪಾಪಿಗಳ ಶರೀರ ಕತ್ತರಿಸಿ ಕತ್ತರಿಸಿ ಹೋಗ್ತಾ ಇರ್ತಾರೆ. ಕೆಲವೊಮ್ಮೆ ಅಂಧಕೂಪದಲ್ಲಿ ಬಿದ್ದೋಗ್ತಾರೆ ಪರ್ವತದಿಂದ. ಕೆಲವೊಮ್ಮೆ ವಿಶೇಷವಾಗಿ ಖಡ್ಗದ ಅಲುಗಿನ ಮೇಲೆ ನಡ್ಕೊಂಡು ಹೋಗಬೇಕಾಗುತ್ತೆ. ಕೆಲವೊಮ್ಮೆ ವಿಶೇಷವಾಗಿರತಕ್ಕಂಥ ಶಂಕೂನಾಂ ಉಪರಿ ಕ್ವಚಿತ್ ಚೂಪಾದ ಚಾಕುವಿನಂತೆ ಇರುತ್ತೆ, ಶೂಲದಂತೆ, ಅದರ ಮೇಲೆ ನಡ್ಕೊಂಡು ಹೋಗಬೇಕಾಗುತ್ತೆ. ಸ್ಖಲತ್ಯಂದೇ ತಮಸ್ಯುಗ್ರೇ ಜಲೇ ನಿಪತತಿ ಕ್ವಚಿತ್ ಕ್ವಚಿತ್ ಪಂಕೆ ಜಲವು ಕಾಢ್ಯೇ ಕ್ವಚಿತ್ ಸಂತಪ್ತ ಕರ್ದಮೇ. ಕೆಲವೊಂದು ಕಡೆ ವಿಶೇಷವಾಗಿ ಕತ್ತಾದ ಕುಣಿಯಲ್ಲಿ ಬಿದ್ದಿರಬೇಕಾಗತ್ತೆ, ನೀರಿನಲ್ಲಿ ಬಿದ್ದಿರಬೇಕಾಗತ್ತೆ. ಕೆಲವೊಮ್ಮೆ ವಿಶೇಷವಾಗಿ ಜಿಗಣೆಗಳೆಲ್ಲ ತುಂಬಿರತಕ್ಕಂಥ ಕೆಸರಿನಲ್ಲಿ ಬಿಡಬೇಕಾಗುತ್ತೆ. ಕೆಲವೊಮ್ಮೆ ವಿಶೇಷವಾಗಿ ಸುಡುತ್ತಾ ಇರುವಂಥ, ಕುದಿತಾ ಇರುವಂಥ ಕೆಸರಿನಲ್ಲಿ ಅವರು ಅದರ ಮೂಲಕ ಹೋಗಬೇಕಾಗುತ್ತೆ. ನಾನಾ ರೀತಿಯಾದ ದುಃಖಗಳನ್ನು ಪಡಿತಾ ಬರಬೇಕು. ಇಷ್ಟು ಬರ್ತಾ ಇದ್ದರೆ ಮಾರ್ಗ ಮಧ್ಯೆ ಪ್ರಭಹತ್ಯುಗ್ರ ವೈಘೋರ ವೈತರಣಿ ನದಿ ಸಾದೃಷ್ಟ ದುಃಖದ ಕಿಂಬ ಯಸ್ಯಾಹ ವಾರ್ತಾ ಭಯಾವಹ. ಮಾರ್ಗ ಮಧ್ಯದಲ್ಲಿ ಭಯಂಕರವಾದಂಥ ವೈತರಣಿ ನದಿ ಹರಿಯುತ್ತಾ ಇರ್ತಾಳೆ, ಗಂಗಾದೇವಿಯ ರೂಪದಲ್ಲಿ ಹರಿತಾ ಇರ್ತಾಳೆ. ಅದನ್ನು ಕುರಿತು ಕೇಳಿದ್ರೇ ಭಯ ಬರುತ್ತೆ, ನೋಡಿದರೆ ಇನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಶತಯೋಜನ ವಿಸ್ತೀರ್ಣ ಪೂಯ ಶೋಣಿತ ವಾಹಿನಿ ಅಸ್ಥಿ ವೃಂದ ತಟ ದುರ್ಗಾ ಮಾಂಸ ಶೋಣಿತ ಕರ್ದಮ. 100 ಯೋಜನಗಳಷ್ಟು ವಿಸ್ತಾರವಿರುತ್ತೆ. ಕೀವು ರಕ್ತಗಳಿಂದ ತುಂಬಿದ ದೊಡ್ಡ ಪ್ರವಾಹ ಹೋಗ್ತಾ ಇರುತ್ತೆ. ಅದರ ದಡದಲ್ಲೆಲ್ಲ ಎಲುಬುಗಳೇ ದಡದಲ್ಲಿ ಸೇರ್ಕೊ ನಂತರ ಅಗಾಧ ದುಸ್ತರ ಪಾಪೈ ಜ್ವಾಲಾ ಧೂಮ ಸಮಾಕುಲ ಮಹಾಗ್ರಹ ಸಮಾಕೀರ್ಣ ಘೋರ ಪಕ್ಷಿ ಶತೈರ ವ್ರತ. ಅಗಾಧವಾಗಿರುತ್ತೆ, ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಪಾಪಿಗಳಿಗೆ. ಜ್ವಾಲೆ ಬರ್ತಾ ಇರುತ್ತೆ, ಧೂಮ ಇರುತ್ತೆ, ದೊಡ್ಡ ದೊಡ್ಡ ಮೊಸಳೆಗಳೆಲ್ಲ ಸೇರಿರುತ್ತೆ, ಘೋರವಾದ ಪಕ್ಷಿಗಳು ಮೇಲಿಂದ ತಿವಿತಾ ಇರುತ್ತೆ. ಆ ಪಾಪಿ ಹತ್ತಿರ ಬಂದ ಕೂಡಲೇ ನದಿ ಕುದಿಯಲಿಕ್ಕೆ ಶುರುವಾಗುತ್ತೆ, ಬಾಣಲಿಯಲ್ಲಿ ಹಾಕಿದ ತುಪ್ಪದಂತೆ. ಕಾಸಲಿಕ್ಕಿಟ್ಟರೆ ಹೇಗೆ ಕುದಿಬೇಕು ಹಾಗೆ ಕುದಿತಾ ಇರುತ್ತೆ. ಇದರೊಳಗೆ ವಿಶೇಷವಾಗಿ ಬಿದ್ದು ಎಲ್ಲ ಅಳತಾ ಇರುತ್ತಾರೆ. ಮಹಾಘೋರ ಅತಿಗರ್ಜಂತಿ ದುರ್ನಿರೀಕ್ಷ್ಯಾ ಭಯಾವಹ ತಸ್ಯಾಹ ದರ್ಶನ ಮಾತ್ರೇಣ ಪಾಪಾಸ್ಯುಹು ಗತಚೇತನಾಹ. ಆ ವೈತರಣಿ ನದಿಯನ್ನು ನೋಡಿದ ಕೂಡಲೇ ಭೀಕರವಾಗಿರುತ್ತೆ, ಎಲ್ಲರಿಗೆ ಮೈ ಎಲ್ಲ ನಡಕ ಬರುತ್ತೆ, ನಿಶ್ಚೇಷ್ಟಿತರಾಗಿಬಿಡ್ತಾರೆ. ಅದರ ಮಧ್ಯದಲ್ಲಿ ಬಿದ್ದರೆ ಅವನ ಕಾಯೋರು ಯಾರೂ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಆವರ್ತ ಶತಸಹಸ್ರೈ ಪಾತಾಳೇ ಯಾಂತಿ ಪಾಪಿನಃ ಕ್ಷಣಂ ತಿಷ್ಟಂತಿ ಪಾತಾಳೇ ಕ್ಷಣಾದು ಪರಿವರ್ತಿನಃ ಅಂತ. ಲಕ್ಷಾಂತರ ಸುಳಿಗಳಿರುತ್ತೆ ಅದರಲ್ಲಿ ಸಿಕ್ಕಾಕ್ಕೊಂಡು ಕ್ಷಣಕಾಲದಲ್ಲಿ ಒಳಗೆ ಹೋಗ್ತಾರೆ, ಕ್ಷಣಕಾಲದಲ್ಲಿ ಮೇಲಕ್ಕೆ ಬರ್ತಿರ್ತಾರೆ. ಈ ರೀತಿಯಾಗಿರತಕ್ಕಂಥ ಯಮಮಾರ್ಗದಲ್ಲಿ ಅಳತಾ ದುಃಖ ಪಡತಾ ಚೀರತಾ ಬರ್ತಾ ಇರ್ತಾರೆ, ತುಂಬ ದುಃಖ ಪಡ್ತಾ ಇರ್ತಾರಂತೆ. ಒಳ್ಳೆ ಪುಣ್ಯದಿಂದ ಮನುಷ್ಯ ಜನ್ಮ ಬಂದಿತ್ತು, ಒಂದು ಚೂರು ಧರ್ಮಾದಿಗಳು ಮಾಡಿಲ್ಲ ನಾನು. ನಾನು ದಾನ ಮಾಡಿಲ್ಲ, ಅಗ್ನಿಹೋತ್ರಾದಿಗಳು ಮಾಡಲಿಲ್ಲ, ತಪಸ್ಸು ಮಾಡಿಲ್ಲ, ದೇವತೆಗಳ ಪೂಜೆ ಮಾಡಲಿಲ್ಲ, ತೀರ್ಥ ಸೇವಾದಿಗಳು ಮಾಡಲಿಲ್ಲ ಅಂತ ತಾವು ಏನೇನು ಮಾಡಿಲ್ಲ ಎಂಬುದು ದುಃಖ ಪಡ್ತಾ ಇರ್ತಾರೆ. ಏನು ಮಾಡಿದ್ದು ಮಾಡಬಾರದ್ದು ಮಾಡಿದ್ದೇವೆ ಅಂತ ವಿಶೇಷವಾಗಿ ತಾವು ಚಿಂತೆ ಮಾಡ್ತಾ ಇದ್ದಾರೆ. ನಂತರ ಈ ರೀತಿಯಾಗಿರತಕ್ಕಂಥ ದುಃಖ ಪಡ್ತಾ ಅವರು ಸೌಮ್ಯಪುರ, ನಂತರ ಸೌರಿಪುರ ಮೊದಲಾದ ಪುರಗಳನ್ನು ದಾಟಿಕೊಂಡು ಬರ್ತಾ ಇರ್ತಾರೆ. ಅದರಲ್ಲಿ ಸೌಮ್ಯಪುರದಲ್ಲಿ ಪುಷ್ಪಭದ್ರಾ ನದಿ ಅಂತ ಬರುತ್ತೆ. ಅಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಪ್ರಿಯವಾದ ವಟವೃಕ್ಷ ಇರುತ್ತೆ. ಅಲ್ಲಿ ಚೂರು ವಿಶ್ರಾಂತಿ ತಗೊಳ್ಳಿಕ್ಕೆ ಕೊಡ್ತಾರೆ. ಅವಾಗ ಅವನು ಹೆಂಡತಿ ಮಕ್ಕಳು ಎಲ್ಲರನ್ನ ನೆನೆಸಿಕೊಂಡು ಅಳತಾ ಇರ್ತಾರೆ. ಅವಾಗ ಅವರು ಕೇಳ್ತಾರಂತೆ, ಅಲ್ಲವೋ ನೀ ಬದುಕಿದಷ್ಟು ಕಾಲ ದುಡ್ಡು ಹೆಂಡತಿ ಮಕ್ಕಳು ಬಂಧುಗಳು ಬಾಂಧವರು ಅಂತ ಸಂಪಾದನೆ ಮಾಡಿ ಮಾಡಿ ಸತ್ತಿದ್ದೀಯಲ್ಲ. ಕೇಳ್ತಾರೆ, ಕ್ವಧನಂ ಕ್ವಸುತ ಜಾಯ ಕ್ವಸುಹೃತ್ ಕ್ವಚ ಬಾಂಧವಾಹ. ನೀನು ದುಡ್ಡೆಲ್ಲಿ ಹೋಯಿತೋ ಅದಲ್ಲೇ ಬಿದ್ದಿದೆ, ನೀನು ಮಾತ್ರ ಇಲ್ಲಿ ಬಂದಿದೀಯ. ನಿನ್ನ ಹೆಂಡತಿ ಮಕ್ಕಳು ಅವರಿಗಾಗಿ ಒದ್ದಾಡಿದೆಯಲ್ಲ, ಅವರೆಲ್ಲ ಅಲ್ಲೇ ಇದ್ದಾರೆ. ನಿನ್ನ ಸ್ನೇಹಿತರು ಬಾಂಧವರು ಮತ್ತು ನೀನೊಬ್ಬನೇ ಬಂದಿದೀಯ, ಮಾಡಿದ ಪುಣ್ಯ ಪಾಪಗಳು ಬಂದಿವೆ. ಸ್ವಕರ್ಮೋಪಾದಿತಂ ಭೋಕ್ತ ಮೂಢಯ ಹಿಚಿರಂಪಥಿ. ಈ ದೀರ್ಘವಾದ ಮಾರ್ಗದಲ್ಲಿ ನೀನು ಮಾಡಿದ ಪಾಪಗಳ ಫಲವನ್ನು ಅನುಭವಿಸ್ತಾ ನೀನು ಹೊರಡಬೇಕಯ್ಯ. ನೋಡು ಈಗ ನಿನ್ನ ಜೊತೆಗೆ ಯಾರು ಬರ್ತಾರೆ ಹೇಳು. ಹಾಗಾದರೆ ಏನು ಮಾಡಬೇಕು ನಾನು? ನೀನು ಬದುಕಿದಷ್ಟು ಕಾಲ ನಿಮ್ಮವರ ಮೇಲೆ ಪ್ರೀತಿ ಮಾಡಬೇಡ ಅಂತ ಹೇಳಲಿಕ್ಕೆ ಯಾರು ಹೇಳಿಲ್ಲ. ಮಾಡು, ಆದರೆ ಮಾಡಬೇಕಾದ ವಿಶೇಷವಾಗಿರತಕ್ಕಂಥ ಭಗವಂತನ ಪೂಜಾದಿಗಳು ನಿತ್ಯ ಕರ್ಮಗಳು ಮಾಡದೆ ದಿನನಿತ್ಯ ಕುಟುಂಬ ಭರಣದಲ್ಲೇ ದುಡ್ಡು ಸಂಪಾದನೆ ಮಾಡುವುದರಲ್ಲೇ ದೇವರನ್ನು ದೇವರ ಕರ್ಮಗಳನ್ನು ನಿರ್ಲಕ್ಷ್ಯ ಮಾಡಿ ಹೊರಟು ಹೋಗ್ತಾ ಇದೆಯಲ್ಲ. ಜಾನಾಸಿ ಸಂಬಲ ಬಲಂ ಬಲಮಧ್ವಗಾನ ನೋ ಸಂಬಲ ಯತಸೆ ಪರಲೋಕ ಪಂಥ ಗಂತವ್ಯಮಸ್ತಿ ತವ ನಿಶ್ಚಿತಮೇವ ತೇನ ಮಾರ್ಗೇಣ ಯತ್ರ ಭವತಿ ಕ್ರಯ ವಿಕ್ರಯೋಪಿ ಅಂತ ಅವ್ರು ಹೇಳ್ತಾರೆ. ಈ ದೊಡ್ಡ ಮಾರ್ಗ ಇದೆ ಅಂತ ಗೊತ್ತು, ಮಾರ್ಗದಲ್ಲಿ ಬುತ್ತಿ ಕಟ್ಟಿಕೊಂಡು ಬರಬೇಕಲ್ಲ. ಪುಣ್ಯ ಪಾಪ ಇರುತ್ತೆ, ಅದರಲ್ಲಿ ಪುಣ್ಯವನ್ನು ಮಾಡಿಕೊಂಡು ಬರಬೇಕು. ಮಾಡಲೇ ಇಲ್ಲ ನೀನು, ಬರೀ ಪಾಪವನ್ನೇ ನೀನು ಮಾಡಿದ್ದೀಯ. ಇಲ್ಲಿ ಯಾವುದು ಕೂಡ ತಗೊಳ್ಳೋದು ಬಿಡೋದು ಇಲ್ಲ, ನೀನು ಮಾಡಿದ್ದನ್ನು ಅನುಭವಿಸಿ ಹೋಗ್ತಾ ಇರೋದಷ್ಟೇ ಅಂತ ಅವನನ್ನು ಬಡೀತಾ ಮುಂದಕ್ಕೆ ಸೆಳಕೊಂಡು ಹೋಗ್ತಾ ಇರ್ತಾರೆ. ಮುಂದೆ ಹೇಳ್ತಾರೆ, ನನಗಿದು ಗೊತ್ತಿದ್ದಿಲ್ಲ ಅಂತ ಭಾಳ ಜನ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಪುರಾಣ ವಾಕ್ಯಗಳು ಕೇಳಿಲ್ವ? ಅಷ್ಟು ಬದುಕಿದ್ದೀಯ, ಬದುಕಿದ ಕಾಲಕ್ಕೆ ಒಂದು ಕಡೆ ಒಂದು ಪುರಾಣವೂ ಕೇಳಿಲ್ವ, ಇನ್ಯಾಕೆ ನೀ ಬದುಕಿದ್ದು ಅಂತ. ಅಯ್ಯೋ, ನಾನು ಹುಟ್ಟಿದ ಕಾಲಕ್ಕಿಂತ ಕಾನ್ವೆಂಟಿಗೆ ಹೋಗಿ ಅಧ್ಯಯನ ಮಾಡಿ ಅಲ್ಲಿ ನಾನಾ ರೀತಿಯಾದ ಓದುಗಳು ಓದಿ ಆ ಓದಿಗೆ ತಕ್ಕಂತೆ ಉದ್ಯೋಗ ಪಡೀಬೇಕು ಅಂತ ಸತ್ತು ಆ ಉದ್ಯೋಗ ಪಡೆದ ಮೇಲೆ ಸಾಯೋಪರ್ಯಂತ ದುಡಿದು ನನ್ನವರಿಗಾಗಿ ಸತ್ತೆ, ನಾನೆಂದೂ ಈ ಪುರಾಣಗಳು ಕೇಳಿಲ್ಲ ಅಂದರೆ ಅದಕ್ಕೆ ನಿನ್ನ ಬಡಿತೀವಿ ಅಂದರು. ದೇವರು ನಿನಗೆ ಒಳ್ಳೆ ವಿಶೇಷವಾದ ಬ್ರಾಹ್ಮಣ ಜನ್ಮ ಮನುಷ್ಯ ಜನ್ಮ ಕೊಟ್ಟಾಗ ಅದು ಕೇಳದೆ ಶಾಸ್ತ್ರ ವಿರುದ್ಧವಾದ ಕರ್ಮಗಳೆಲ್ಲ ಮಾಡಿ ಈಗ ನೀನು ಸತ್ತ ಮೇಲೆ ಅಯ್ಯೋ ನಾ ಮಾಡಿಲ್ಲ ಅಂದರೆ ಹೇಗೆ, ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಯವಮುಕ್ತ ಸತೋ ದೂತೈಹಿ ತಾಡ್ಯಮಾನಶ್ಚ ಮುದ್ಗರೈಹಿ ಹಾಕಿ ಹೊಡೆಯುತ್ತಾ ಇರ್ತಾರಂತೆ ಅವರನ್ನು. ನಂತರ ಸೌರಿಪುರಕ್ಕೆ ಬರ್ತಾನೆ. ನಂತರ ವಿಶೇಷವಾಗಿರತಕ್ಕಂಥ ಆ ಪುರವನ್ನು ದಾಟಿ ನಗೇಂದ್ರ ಭವನ ಅಂತ ಬರ್ತಾರೆ. ಅಲ್ಲಿ ಭೀಕರವಾದ ವನಗಳಿರುತ್ತೆ, ಅದು ನೋಡಿ ಅಳತಾನೆ. ಅಲ್ಲಿ ಅವನನ್ನು ಸೆಳಕೊಂಡು ಹೋಗ್ತಾರೆ. ನಂತರ ಅಲ್ಲಿಂದ ವಿಶೇಷವಾಗಿ ತನ್ನ ಬಂಧುಗಳು ಅವರು ಕೊಟ್ಟಿರತಕ್ಕಂಥ ಪಿಂಡಾದಿಗಳನ್ನು ಸ್ವೀಕಾರ ಮಾಡಿ ಮುಂದಕ್ಕೆ ಹಾಗೆ ಈ 16 ಪಟ್ಟಣಗಳನ್ನು ದಾಟಿಕೊಂಡು ಚೆನ್ನಾಗಿ ಇಲ್ಲಿಗೆ ಬರ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಬರುವಾಗ ಮಧ್ಯದಲ್ಲಿ ವೈತರಣಿ ನದಿಗೆ ಕರ್ಕೊಂಡು ಬರ್ತಾರೆ. ನೀನು ಗೋದಾನ ಮಾಡಿದರೆ ಈ ನಾವೆ ಒಂದಿದೆ ಹೊರಡುತ್ತೆ, ಇಲ್ಲದಿದ್ದರೆ ನಿನ್ನನ್ನು ಹಾಗೇ ಒಳಗೆ ಹಾಕಿ ಕರ್ಕೊಂಡು ಹೋಗ್ತೇವೆ ಅಂದಾಗ ಅವನನ್ನು ನೋಡಿದ ಕೂಡಲೇ ನದಿ ಕುದಿತಾ ಇರುತ್ತೆ. ಅದರಲ್ಲಿ ಅವನನ್ನು ಹಾಕಿ ನಾಲಿಗೆಗೆ ಮುಳ್ಳನ್ನು ಚುಚ್ಚಿ ಇವರು ಆಕಾಶ ಮಾರ್ಗದಲ್ಲಿ ಹೋಗ್ತಾ ಹಗ್ಗದಿಂದ ಸೆಳಕೊಂಡು ಹೋಗ್ತಾರೆ. ತನ್ಮುಖೇ ಕಂಟಕಂ ದತ್ವ ದೂತೈ ಆಕಾಶ ಸಂಸ್ಥಿತೈ ಬಡಿಶೇನ ಯಥಾ ಮತ್ಸ್ಯ ತಥಾ ಪಾರಂ ಪ್ರಣೀಯತೆ. ಅವನ ನಾಲಿಗೆ ಮುಳ್ಳನ್ನು ಚುಚ್ಚಿ ಮೀನನ್ನು ಸೆಳ್ಕೊಂಡು ಹೋದಂತೆ ಸೆಳ್ಕೊಂಡು ಹೋಗ್ತಾರವರು. ತದನಂತರ ವಿಶೇಷವಾಗಿರತಕ್ಕಂಥ ಈ ರೀತಿ ಆ ವೈತರಣಿ ನದಿಯನ್ನು ದಾಟಿಕೊಂಡು ಮುಂದಿನ ಪಟ್ಟಣಗಳನ್ನು ದಾಟಿ ಯಮಧರ್ಮರಾಜರ ಪಟ್ಟಣಕ್ಕೆ ಬರ್ತಾನವ ಅಂತ ಹೇಳ್ತಾರೆ. ಧರ್ಮರಾಜ ಪುರೇ ಸಂತಿ ಚತುರ್ದ್ವಾರಾಣಿ ಖೇಚರ ತತ್ರಾಯಂ ದಕ್ಷಿಣ ಮಾರ್ಗ ದ್ವಾರ ಮಾರ್ಗಸ್ಥೆ ಪರಿಕೀರ್ತಿತಃ ಅಂತ. ವಿಶೇಷವಾಗಿರತಕ್ಕಂಥ ಅಲ್ಲಿ ಅಷ್ಟುವರೆಗೆ ಈ ಪಿಂಡದಿಂದ ಬಂದಿರತಕ್ಕಂಥ ಶರೀರ ಧಾರಣೆ ಮಾಡಿಕೊಂಡು ಬಂದಿರ್ತಾನೆ. ಆವಾಗ ಆ ಶರೀರವನ್ನು ಬಿಟ್ಟು ಅಂಗುಷ್ಟ ಮಾತ್ರ ಶರೀರನಾಗಿ ಮುಂದಕ್ಕೆ ಹೊರಡತಾನೆ ಎಂಬುದು ಹೇಳ್ತಾರೆ. ಔರ್ಧ್ವ ದೈಹಿಕ ದಾನಗಳನ್ನು ಯಾರು ಕೊಟ್ಟಿರಲ್ಲ ಅವರು ಭೀಕರವಾದ ಕಷ್ಟಗಳನ್ನು ಪಡ್ತಾ ಮುಂದಕ್ಕೆ ಹೋಗಬೇಕು. ಅಂದರೆ ಈ ಹೋದ ಕಾಲಕ್ಕೆ ಯಾರಿಗಾಗಿ ದಾನಗಳು ಕೊಟ್ಟಿರಲ್ಲ ಅವರು ತುಂಬ ಕಷ್ಟಪಡ್ತಾ ಹೋಗಬೇಕು ಅಂತ ಹೇಳಿದಲ್ಲಿಗೆ ದ್ವಿತೀಯ ಅಧ್ಯಾಯವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ನಾಳೆ ಪುನಃ 10 ಗಂಟೆಗೆ ಸೇರೋಣ. 10 ಗಂಟೆಯಿಂದ ಪುನಃ ಮುಂದಿನ ಅಧ್ಯಾಯಗಳನ್ನು ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.